ಅಧ್ಯಾಯ ಎರಡು. ಶಿವನಿಗೆ ದಕ್ಷ ಶಾಪ. ವಿದುರನು ಕೇಳಿದನು, ತನ್ನ ಮಗಳನ್ನು ಕುರಿತು ಅಷ್ಟೊಂದು ವಾತ್ಸಲ್ಯವಿದ್ದ ದಕ್ಷನು ಸಭ್ಯರಲ್ಲಿ ಅತಿಶ್ರೇಷ್ಠನಾದ ಶಿವನ ಬಗೆಗೆ ಏಕೆ ಮತ್ಸರ ತಾಳಿದನು? ತನ್ನ ಮಗಳಾದ ಸತಿದೇವಿಯನ್ನು ಅವನು ಏಕೆ ತಿರಸ್ಕರಿಸಿದನು? ಇಡೀ ಜಗತ್ತಿಗೆ ಗುರುವಾದ ಶಿವನು ದ್ವೇಷರಹಿತನು, ಶಾಂತ ವ್ಯಕ್ತಿತ್ವವುಳ್ಳವನು, ಸದಾ ಸ್ವಯಂ ತೃಪ್ತನು, ಅವನು ದೇವತೆಗಳಲ್ಲೆಲ್ಲ ಅತಿಶ್ರೇಷ್ಠನು. ಅಂತಹ ಮಂಗಳಕರ ವ್ಯಕ್ತಿತ್ವವುಳ್ಳವನ ಮೇಲೆ ದಕ್ಷನು ಹಗೆ ಬೆಳೆಸಿಕೊಳ್ಳುವುದು ಹೇಗೆ ಸಾಧ್ಯವಾದಿತು? ಪ್ರಿಯ ಮೈತ್ರಿಯನೇ, ಪ್ರಾಣತ್ಯಾಗ ಮಾಡುವುದು ತುಂಬಾ ಕಷ್ಟ. ಅಂತಹ ಅಳಿಯ ಮತ್ತು ಅಂತಹ ಮಾವ ಇಬ್ಬರೂ ಸತಿದೇವಿಯ ಪ್ರಾಣತ್ಯಾಗಕ್ಕೆ ಕಾರಣವಾಗುವಷ್ಟು ಮಟ್ಟಿನ ಕಠೋರ ಕಲಹವನ್ನು ಹೇಗೆ ಬೆಳೆಸಿಕೊಂಡರು? ದಯವಿಟ್ಟು ನನಗೆ ಇದನ್ನು ವಿವರಿಸಿರಿ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ಒಂದಾನೊಂದು ಕಾಲದಲ್ಲಿ ಪ್ರಜಾಪತಿಗಳೆಲ್ಲರೂ ಒಂದುಗೂಡಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದರು. ಅದರಲ್ಲಿ ಭಾಗವಹಿಸಲು ಎಲ್ಲಾ ಮಹರ್ಷಿಗಳು, ತತ್ವಜ್ಞಾನಿಗಳು, ದೇವತೆಗಳು, ಅಗ್ನಿದೇವತೆಗಳು ತಮ್ಮ ತಮ್ಮ ಅನುಚರರೊಂದಿಗೆ ನೆರೆದರು. ಪ್ರಜಾಪತಿಗಳ ಮುಖ್ಯಸ್ಥನಾದ ದಕ್ಷನು ಆ ಸಭೆಯನ್ನು ಪ್ರವೇಶಿಸಿದಾಗ ಅವನ ದೇಹಕಾಂತಿಯು ಸೂರ್ಯಪ್ರಭೆಯಂತೆ ತೊಳಗುತ್ತಿರಲು ಇಡೀ ಸಭೆಯೇ ಬೆಳಗಿತ್ತು. ಅವನೆದುರಿಗೆ ಅಲ್ಲಿ ನೆರೆದಿದ್ದ ಸಮಸ್ತರು ತೀರಾ ಅಮುಖ್ಯರೆನಿಸಿಬಿಟ್ಟರು. ಅವನ ದೇಹಕಾಂತಿಯಿಂದ ಪ್ರಭಾವಿತರಾಗಿ ಬ್ರಹ್ಮ ಮತ್ತು ಶಿವನ ಹೊರತು ಎಲ್ಲಾ ಅಗ್ನಿದೇವತೆಗಳು ಆ ಮಹಾಸಭೆಯಲ್ಲಿ ನೆರೆದಿದ್ದ ಇತರ ಸಮಸ್ತರು ದಕ್ಷನಿಗೆ ಗೌರವ ಸೂಚಿಸುವ ಸಲುವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಎದ್ದು ನಿಂತರು. ಮಹಾಸಭೆಯ ಅಧ್ಯಕ್ಷನಾದ ಬ್ರಹ್ಮನು ಸೂಕ್ತವಾದ ರೀತಿಯಲ್ಲಿ ದಕ್ಷನನ್ನು ಸ್ವಾಗತಿಸಿದನು. ದಕ್ಷನು ಬ್ರಹ್ಮನಿಗೆ ವಂದನೆ ಸಲ್ಲಿಸಿ ಅವನ ಆದೇಶದಂತೆ ಸೂಕ್ತವಾದ ಆಸನದಲ್ಲಿ ಕುಳಿತನು. ಆದರೂ ಕುಳಿತುಕೊಳ್ಳುವ ಮೊದಲು ಶಿವನು ತನಗೆ ಯಾವುದೇ ರೀತಿಯಲ್ಲಿ ಗೌರವ ತೋರಿಸದೆ ಕುಳಿತೇ ಇದ್ದುದನ್ನು ನೋಡಿ ದಕ್ಷನಿಗೆ ವಿಪರೀತ ಅಸಮಾಧಾನ ಉಂಟಾಯಿತು. ಅವನು ಬಹು ಕುಪಿತನಾಗಿ ಕಣ್ಣುಗಳು ಪ್ರಜ್ವಲಿಸುತ್ತಿರಲು ಶಿವನನ್ನು ಕಟುವಾಗಿ ನಿಂದಿಸತೊಡಗಿದನು. ಇಲ್ಲಿ ನೆರೆದಿರುವ ಸಮಸ್ತ ಋಷಿಗಳೇ, ಬ್ರಾಹ್ಮಣರೇ, ಅಗ್ನಿದೇವತೆಗಳೇ, ದಯವಿಟ್ಟು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ಸಭ್ಯ ವ್ಯಕ್ತಿಗಳ ನಡವಳಿಕೆಯನ್ನು ಕುರಿತು ಹೇಳುತ್ತೇನೆ. ಅಜ್ಞಾನದಿಂದಾಗಲಿ ಮತ್ಸರದಿಂದಾಗಲಿ ನಾನು ಮಾತನಾಡುತ್ತಿಲ್ಲ. ಶಿವನು ಲೋಕಪಾಲಕರ ಹೆಸರನ್ನು, ಕೀರ್ತಿಯನ್ನು ಹಾಳು ಮಾಡಿದ್ದಾನೆ. ಸಭ್ಯ ವರ್ತನೆಯ ಪಥವನ್ನೇ ಮಲಿನಗೊಳಿಸಿದ್ದಾನೆ. ಏಕೆಂದರೆ ಅವನು ನಾಚಿಕೆ ಇಲ್ಲದವನು. ಅವನಿಗೆ ಹೇಗೆ ನಡೆದುಕೊಳ್ಳಬೇಕೆಂಬುದು ತಿಳಿಯದು. ಅಗ್ನಿಯ ಹಾಗೂ ಬ್ರಾಹ್ಮಣರ ಸಮ್ಮುಖದಲ್ಲಿ ನನ್ನ ಮಗಳನ್ನು ಮದುವೆ ಮಾಡಿಕೊಂಡು ಈಗಾಗಲೇ ಶಿವನು ನನ್ನ ಅಧೀನತೆಯನ್ನು ಒಪ್ಪಿಕೊಂಡಿದ್ದಾನೆ. ಗಾಯತ್ರಿಗೆ ಸಮನಾದ ನನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ತಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಂಬಂತೆ ಸೊಗು ಹಾಕಿದಾನೆ. ಇವನಿಗೆ ಕೋತಿಯಂತಹ ಕಣ್ಣುಗಳಿವೆ. ಆದರೂ ಎಳಜಿಂಕೆಯಂತಹ ಕಣ್ಣುಗಳಿರುವ ನನ್ನ ಮಗಳನ್ನು ಮದುವೆಯಾಗಿದ್ದಾನೆ. ನನ್ನನ್ನು ಸ್ವಾಗತಿಸಲು ಎದ್ದು ನಿಲ್ಲಲಿಲ್ಲ. ಅಥವಾ ಮಧುರವಾದ ಮಾತುಗಳಿಂದ ನನ್ನನ್ನು ಸ್ವಾಗತಿಸುವುದು ಸೂಕ್ತವೆಂದು ಇವನಿಗೆ ತೋರಲಿಲ್ಲ. ಸಭ್ಯತೆಯ ಎಲ್ಲಾ ನಿಯಮಗಳನ್ನು ಮುರಿದಿರುವ ಇವನಿಗೆ ನನ್ನ ಮಗಳನ್ನು ಕೊಡಲು ನನಗೆ ಇಷ್ಟವಿರಲಿಲ್ಲ. ಅಗತ್ಯವಾದ ನೀತಿ ನಿಯಮಗಳನ್ನು ಅನುಸರಿಸದೆ ಇವನು ಅಶುಚಿಯಾಗಿದ್ದಾನೆ. ಆದರೂ ವೇದವನ್ನು ಶೂದ್ರನಿಗೆ ಬೋಧಿಸುವ ಹಾಗೆ ಇವನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕಾಯಿತು. ಸುಡುಗಾಡಿನಂತಹ ಅಶುಚಿಯಾದ ಸ್ಥಳದಲ್ಲಿ ಇವನು ವಾಸ ಮಾಡುತ್ತಾನೆ. ಭೂತ ಪ್ರೇತಗಳೇ ಇವನ ಅನುಚರರು. ಹುಚ್ಚನಂತೆ ದಿಗಂಬರನಾಗಿ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಅಳುತ್ತಾ ಇರುತ್ತಾನೆ. ಮೈಗೆಲ್ಲ ಸ್ಮಶಾನದ ಬೂದಿಯನ್ನು ಬಳೆದುಕೊಳ್ಳುತ್ತಾನೆ. ಕ್ರಮವಾಗಿ ಸ್ನಾನ ಮಾಡುವುದಿಲ್ಲ. ತಲೆಬುರುಡೆಗಳನ್ನು ಮೂಳೆಯ ತುಂಡುಗಳನ್ನು ಮಾಲೆಯಾಗಿ ಕಟ್ಟಿಕೊಂಡು ಅದನ್ನು ಆಭರಣವಾಗಿ ಧರಿಸುತ್ತಾನೆ. ಆದ್ದರಿಂದ ಹೆಸರಿಗಷ್ಟೇ ಇವನು ಶಿವ ಅಥವಾ ಮಂಗಳಕಾರನು. ವಾಸ್ತವವಾಗಿ ಅತ್ಯಂತ ಬುದ್ಧಿಹೀನನು ಅಮಂಗಳಕಾರನು ಆಗಿದ್ದಾನೆ. ಹಾಗಾಗಿ ಇವನು ತಮೋಗುಣಿಗಳಾದ ಜೀವಿಗಳಿಗೆ ಬಲು ಅಚ್ಚುಮೆಚ್ಚು ಮತ್ತು ಅವರ ನಾಯಕ. ಬ್ರಹ್ಮನ ಕೋರಿಕೆಯಂತೆ ನಾನು ಸುಶೀಲಳಾದ ನನ್ನ ಮಗಳು ಸತಿಯನ್ನು ಶುಚಿ ಎಂಬುದನ್ನೇ ಕಾಣದವನಾಗಿದ್ದರೂ, ದೋಷ ತುಂಬಿದ ಹೃದಯವುಳ್ಳವನಾಗಿದ್ದರೂ ಇವನಿಗೆ ಕೊಟ್ಟು ಬಿಟ್ಟೆನು. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ಹೀಗೆ ದಕ್ಷನು ತನ್ನ ವಿರೋಧಿ ಎಂಬಂತೆ ಎದುರಿಗೆ ಕುಳಿತುಕೊಂಡಿದ್ದ ಶಿವನನ್ನು ನೋಡಿ ಕೈಗಳನ್ನು ಬಾಯನ್ನು ತೊಳೆದುಕೊಂಡು ಈ ಮಾತುಗಳಿಂದ ಅವನನ್ನು ಶಪಿಸಿದನು. ಯಜ್ಞದ ಅವಿಸುಗಳಲ್ಲಿ ಭಾಗವನ್ನು ಪಡೆಯಲು ದೇವತೆಗಳು ಅರ್ಹರಾಗಿರುತ್ತಾರೆ. ಆದರೆ ದೇವತೆಗಳಲ್ಲೆಲ್ಲ ಅತ್ಯಂತ ಕನಿಷ್ಠನಾದ ಶಿವನಿಗೆ ಅವಿರ್ಭಾಗವು ದೊರಕದಂತಾಗಲಿ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ನನ್ನ ಪ್ರೀತಿಯ ವಿದುರನೇ, ಯಾಗಮಂಟಪದಲ್ಲಿದ್ದ ಎಲ್ಲರೂ ಪ್ರಾರ್ಥಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ದಕ್ಷನು ಮಹಾಕ್ರೋಧದಿಂದ ಶಿವನನ್ನು ಶಪಿಸಿ ಸಭೆಯನ್ನು ತೊರೆದು ತನ್ನ ಮನೆಗೆ ಹೊರಟು ಹೋದನು. ಶಿವನಿಗೆ ಶಾಪ ಒದಗಿತ್ತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ಶಪಿಸಲು ನಂದೀಶ್ವರನು ಸಿದ್ಧನಾದನು. ಯಾರು ದಕ್ಷನನ್ನು ಅತ್ಯಂತ ಮುಖ್ಯವಾದ ವ್ಯಕ್ತಿ ಎಂದು ಪರಿಗಣಿಸಿ ಮತ್ಸರಗ್ರಸ್ತರಾಗಿ ಶಿವನನ್ನು ಉಪೇಕ್ಷಿಸುತ್ತಿದ್ದಾರೆಯೋ ಅವರು ಅಜ್ಞರು. ಹೀಗೆ ದ್ವಂದ್ವ ದೃಷ್ಟಿಯುಳ್ಳವರಾದ್ದರಿಂದ ಅವರಿಗೆ ದಿವ್ಯ ಜ್ಞಾನವು ಲಭಿಸದಂತಾಗಲಿ. ಧಾರ್ಮಿಕ ಆಡಂಬರವನ್ನು ತೋರಿಸಿಕೊಳ್ಳುವ ಗೃಹಸ್ಥ ಜೀವನದಲ್ಲಿ ವ್ಯಕ್ತಿಯು ಲೌಕಿಕ ಸುಖ ಸಂತೋಷಗಳ ಕಡೆಗೆ ಆಕರ್ಷಿತನಾಗುತ್ತಾನೆ. ಹಾಗಾಗಿ ವೇದಗಳ ತೇಲಿಕೆಯ ವಿವರಣೆಯಿಂದ ಆಕರ್ಷಿತನಾಗುತ್ತಾನೆ. ಅದರಿಂದ ಅವನ ಬುದ್ಧಿಶಕ್ತಿಯೆಲ್ಲ ಸೂರೆ ಹೋಗಿ ಕೊನೆಗೆ ಕಾಮ್ಯಕರ್ಮಗಳಿಗೆ ಅವೇ ಸರ್ವಸ್ವವೆಂಬಂತೆ ಬಂಧಿತನಾಗುತ್ತಾನೆ. ದಕ್ಷನು ದೇಹವೇ ಸರ್ವಸ್ವವೆಂದು ಪರಿಗಣಿಸಿದ್ದಾನೆ. ಅವನು ವಿಷ್ಣುಪಾದ ಅಥವಾ ವಿಷ್ಣುಗತಿಯನ್ನು ಮರೆತು ಕೇವಲ ಲೈಂಗಿಕ ಸುಖಕ್ಕೆ ಅಂಟಿಕೊಂಡಿರುವುದರಿಂದ ಅನತಿ ಕಾಲದಲ್ಲಿಯೇ ಅವನು ಆಡಿನ ಮುಖವನ್ನು ಪಡೆಯಲಿ. ಲೌಕಿಕವಾದ ವಿದ್ಯೆಯನ್ನು ಬುದ್ಧಿಯನ್ನು ಬೆಳೆಸಿಕೊಂಡು ಭೌತ ದ್ರವ್ಯದ ಹಾಗೆ ಜಡರಾಗಿರುವವರು ಅವಿದ್ಯೆಯಿಂದಾಗಿ ಕಾಮ್ಯಕರ್ಮಗಳಲ್ಲಿ ನಿರತರಾಗುತ್ತಾರೆ. ಅಂತಹ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಶಿವನನ್ನು ಅಪಮಾನಿಸಿದ್ದಾರೆ. ಅವರು ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಲೇ ಇರಲಿ. ವೇದಗಳು ಹೇಳುವ ಮೋಹಕವಾದ ಮಾತುಗಳಿಂದ ಆಕರ್ಷಿತರಾಗಿ ಶಿವನನ್ನು ಕುರಿತು ಅಸೂಯೆ ಪಟ್ಟವರು, ಅದರಿಂದ ಜಡರಾದವರು ಸದಾ ಕಾಮ್ಯಕರ್ಮಗಳಿಗೆ ಅಂಟಿಕೊಳ್ಳುವಂತಾಗಲಿ. ಈ ಬ್ರಾಹ್ಮಣರು ವಿದ್ಯೆ ವ್ರತ ತಪಸ್ಸುಗಳಲ್ಲಿ ತೊಡಗುವುದೆಲ್ಲ ದೇಹವನ್ನು ಪೋಷಿಸಿಕೊಳ್ಳುವ ಸಲುವಾಗಿ ಮಾತ್ರ. ಅವರಿಗೆ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಎಂಬ ವಿವೇಚನೆಯೂ ಇರುವುದಿಲ್ಲ. ಕೇವಲ ತಮ್ಮ ದೇಹವನ್ನು ತೃಪ್ತಿಪಡಿಸಿಕೊಳ್ಳುವ ಸಲುವಾಗಿ ಅವರು ಮನೆಯಿಂದ ಮನೆಗೆ ಅಲೆದು ತಿರುಪೆ ಬೇಡಿ ಹಣವನ್ನು ಗಳಿಸುತ್ತಾರೆ. ಹೀಗೆ ನಂದೀಶ್ವರನು ಅನುವಾಂಶಿಕ ಬ್ರಾಹ್ಮಣ ಸಮುದಾಯವನ್ನೆಲ್ಲ ಶಪಿಸುತ್ತದನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆಯ ರೂಪದಲ್ಲಿ ಭೃಗು ಮಹರ್ಷಿಯು ಶಿವನ ಅನುಚರರಿಗೆ ಬಹು ಕಠೋರವಾದ ಬ್ರಹ್ಮಶಾಪವನ್ನಿತ್ತನು. ಯಾರು ಶಿವನನ್ನು ಮೆಚ್ಚಿಸುವ ವ್ರತವನ್ನು ಧರಿಸುವನೋ ಅಥವಾ ಅಂತಹ ತತ್ವಗಳನ್ನು ಅನುಸರಿಸುವನೋ ಅವನು ಖಂಡಿತವಾಗಿಯೂ ನಾಸ್ತಿಕನಾಗುತ್ತಾನೆ ಮತ್ತು ದಿವ್ಯವಾದ ಶಾಸ್ತ್ರಾದೇಶಗಳಿಂದ ವಂಚಿತನಾಗುತ್ತಾನೆ. ಶಿವನನ್ನು ಆರಾಧಿಸುವ ವ್ರತ ತೊಟ್ಟವರು ಎಷ್ಟು ಮೂರ್ಖರೆಂದರೆ ಅವರು ತಲೆಯ ಮೇಲೆ ಉದ್ದವಾದ ಜಟೆಗಳನ್ನು ಬೆಳೆಸಿಕೊಂಡು ಅವನನ್ನು ಅನುಕರಿಸುತ್ತಾರೆ. ಶಿವನ ಆರಾಧನೆಯ ದೀಕ್ಷೆ ಪಡೆದಾಗ ಸುರೆ, ಮಾಂಸ ಮತ್ತಿತರ ಅಂತಹವೇ ವಸ್ತುಗಳನ್ನು ಸೇವಿಸುವುದನ್ನೇ ಹೆಚ್ಚಾಗಿ ಬಯಸುತ್ತಾರೆ. ಭೃಗುಮುನಿಯು ಮುಂದುವರಿಸಿದನು, ನೀನು ವೇದಗಳನ್ನು ವೈದಿಕ ತತ್ವಗಳನ್ನು ಪಾಲಿಸುವ ಬ್ರಾಹ್ಮಣರನ್ನು ನಿಂದಿಸಿದೆಯಾದ್ದರಿಂದ ನೀನು ಈಗಾಗಲೇ ನಾಸ್ತಿಕ ಸಿದ್ಧಾಂತಕ್ಕೆ ಶರಣಾಗಿ ಬಿಟ್ಟಿದ್ದೀಯೇ ಎಂಬುದು ತಿಳಿಯುತ್ತದೆ. ವೇದಗಳು ಮಾನವ ನಾಗರಿಕತೆಯ ಮಂಗಳಕರ ಪ್ರಗತಿಗೆ ನಿತ್ಯವೂ ನಿಯಂತ್ರಕವೂ ಆದ ತತ್ವಗಳನ್ನು ಒದಗಿಸುತ್ತವೆ. ಅವುಗಳನ್ನು ಹಿಂದಿನ ಕಾಲದಲ್ಲಿ ಕಡ್ಡಾಯವಾಗಿ ಪಾಲಿಸಲಾಗುತ್ತಿತ್ತು. ದೇವೋತ್ತಮ ಪರಮ ಪುರುಷನೇ ಈ ತತ್ವದ ಬಲವಾದ ಪ್ರಮಾಣವಾಗಿದ್ದಾನೆ. ಅವನನ್ನು ಜನಾರ್ದನ, ಸಮಸ್ತ ಜೀವಿಗಳ ಹಿತವನ್ನು ಬಯಸುವವನು ಎಂದು ಕರೆಯುತ್ತಾರೆ. ಸಾಧು ಜನರ ಪರಿಶುದ್ಧವು ಪರಮೋನ್ನತ ಪಥವು ಆದ ವೈದಿಕ ತತ್ವಗಳನ್ನು ಹೀಯಾಳಿಸುವುದರಿಂದ ಭೂತಪತಿ ಶಿವನ ಅನುಚರರಾದ ನೀವು ನಾಸ್ತಿಕತೆಯ ಸ್ಥಿತಿಗೆ ಪತನ ಹೊಂದುವುದರಲ್ಲಿ ಸಂದೇಹವೇ ಇಲ್ಲ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ಹೀಗೆ ಶಿವನ ಅನುಚರರು ಹಾಗೂ ದಕ್ಷ ಮತ್ತು ಭೃಗುಮುನಿಯ ಪಕ್ಷದವರು ಶಾಪ ಪ್ರತಿಶಾಪ ಕೊಡುವುದರಲ್ಲಿ ನಿರತರಾಗಿದ್ದಾಗ ಶಿವನು ಬಹುಖಿನ್ನನಾದನು. ಏನನ್ನೂ ಮಾತನಾಡದೆ ತನ್ನ ಅನುಚರರೊಂದಿಗೆ ಯಾಗಮಂಟಪವನ್ನು ಬಿಟ್ಟು ಹೊರಟು ಹೋದನು. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು, ಹೇ ವಿದುರನೆ, ಹೀಗೆ ಪ್ರಜಾಪತಿಗಳೆಲ್ಲರೂ ಸೇರಿ ಸಾವಿರಾರು ವರ್ಷಗಳ ಕಾಲ ಒಂದು ಮಹಾಯಾಗವನ್ನು ನಡೆಸಿದರು. ಏಕೆಂದರೆ ಪರಮಪ್ರಭು ಹರಿ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಲು ಯಜ್ಞವೇ ಧನುರ್ಧಾರಿಯೇ ಯಜ್ಞವನ್ನಾಚರಿಸುತ್ತಿದ್ದ ಎಲ್ಲಾ ದೇವತೆಗಳು ಅದನ್ನು ಮುಗಿಸಿದ ಮೇಲೆ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರು. ಅಂತಹ ಸ್ನಾನವನ್ನು ಅವಭ್ರತ ಸ್ನಾನ ಎಂದು ಕರೆಯಲಾಗುತ್ತದೆ. ಹೀಗೆ ಹೃದಯ ಪರಿಶುದ್ಧಿಯನ್ನು ಗಳಿಸಿದವರಾಗಿ ಅವರು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೆಯ ಸ್ಕಂದದ ಶಿವನಿಗೆ ದಕ್ಷ ಶಾಪ ಎಂಬ 2ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.